ಅಧ್ಯಾಯ 69. ಶ್ರೀಕೃಷ್ಣನ ದೈನಂದಿನ ಕಾರ್ಯಗಳು. ವೈದಿಕ ಮಂತ್ರಗಳು ದೇವೋತ್ತಮ ಪರಮಪುರುಷನು ಯಾವ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ ಎಂದು ಹೇಳುತ್ತವೆ. ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ. ಪರಮಪ್ರಭುವು ಮಾಡಬೇಕಾದ ಕೆಲಸವು ಏನೂ ಇಲ್ಲದಿದ್ದರೆ ಪರಮಪ್ರಭುವಿನ ಕೆಲಸ ಕಾರ್ಯಗಳನ್ನು ಕುರಿತು ನಾವು ಮಾತನಾಡುವುದು ಹೇಗೆ? ಕೃಷ್ಣನು ಕೆಲಸ ಮಾಡುವ ರೀತಿಯಲ್ಲಿಯೇ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ ಎನ್ನುವುದು ಹಿಂದಿನ ಅಧ್ಯಾಯದಿಂದ ಸ್ಪಷ್ಟವಾಗುತ್ತದೆ. ಪ್ರಭುವಿನ ಚಟುವಟಿಕೆಗಳನ್ನು ಅನುಸರಿಸಬೇಕು, ಆದರೆ ಅವುಗಳನ್ನು ಅನುಕರಿಸಲು ಸಾಧ್ಯವಿಲ್ಲ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಉದಾಹರಣೆಗೆ, ಗೃಹಸ್ಥನಾಗಿ ಕೃಷ್ಣನು ನಡೆಸಿದ ಆದರ್ಶ ಜೀವನವನ್ನು ಅನುಸರಿಸಬೇಕು, ಆದರೆ ಕೃಷ್ಣನಂತೆ ಹಲವು ರೂಪಗಳಲ್ಲಿ ವಿಸ್ತರಣೆ ಮಾಡಿಕೊಂಡು ಅವನನ್ನು ಅನುಕರಿಸಲು ಸಾಧ್ಯವಿಲ್ಲ. ಆದುದರಿಂದ ಕೃಷ್ಣನು ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದರೂ ಅದೇ ಕಾಲದಲ್ಲಿಯೇ ದೇವೋತ್ತಮ ಪರಮಪುರುಷನ ಸ್ಥಾನವನ್ನು ನಿರ್ವಹಿಸುತ್ತಿದ್ದ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಸಾಮಾನ್ಯ ಮನುಷ್ಯನಾಗಿ ಕೃಷ್ಣನು ತನ್ನ ಪತ್ನಿಯರೊಂದಿಗೆ ನಡೆದುಕೊಂಡ ರೀತಿಯನ್ನು ನಾವು ಅನುಸರಿಸಬಹುದು, ಆದರೆ ಏಕಕಾಲದಲ್ಲಿ 16,000 ಮಂದಿ ಪತ್ನಿಯರೊಂದಿಗೆ ಅವನು ನಡೆದುಕೊಂಡ ರೀತಿಯನ್ನು ಅನುಕರಿಸಲು ಸಾಧ್ಯವಿಲ್ಲ. ಇದರಿಂದ ನಿರ್ಣಯವೆಂದರೆ ನಾವು ಆದರ್ಶ ಗೃಹಸ್ಥರಾಗಲು ಕೃಷ್ಣನು ಮೆರೆದ ದೈನಂದಿನ ಚಟುವಟಿಕೆಗಳನ್ನು ಅನುಸರಿಸಬೇಕು, ಆದರೆ ನಮ್ಮ ಬದುಕಿನ ಯಾವ ಘಟ್ಟದಲ್ಲಿಯೂ ಅದನ್ನು ಅನುಕರಿಸಲು ಸಾಧ್ಯವಿಲ್ಲ. ಕೃಷ್ಣನು ತನ್ನ 16,000 ಮಂದಿ ಪತ್ನಿಯರೊಂದಿಗೆ ಮಲಗಿಕೊಳ್ಳುತ್ತಿದ್ದ, ಆದರೆ ಸೂರ್ಯೋದಯಕ್ಕೆ 3 ಗಂಟೆಗಳ ಮೊದಲೇ ಬೆಳಗಿನ ಜಾವದಲ್ಲಿ ಏಳುತ್ತಿದ್ದನು. ಬ್ರಹ್ಮ ಮುಹೂರ್ತವು ಸಮೀಪಿಸಿದೆ ಎಂದು ಕೋಳಿಯ ಕೂಗು ಎಚ್ಚರಿಸುವಂತೆ ನಿಸರ್ಗವು ವ್ಯವಸ್ಥೆ ಮಾಡಿದೆ. ಗಡಿಯಾರಗಳ ಅಗತ್ಯವೇ ಇಲ್ಲ. ಪ್ರಾತಃ ಕಾಲದಲ್ಲಿ ಕೋಳಿಗಳು ಕೂಗುತ್ತಲೇ ಹಾಸಿಗೆಯಿಂದ ಏಳಲು ಹೊತ್ತಾಯಿತು ಎಂದು ತಿಳಿದುಕೊಳ್ಳಬೇಕು. ಆ ಸದ್ದನ್ನು ಕೇಳುತ್ತಲೇ ಕೃಷ್ಣನು ಹಾಸಿಗೆಯಿಂದ ಏಳುತ್ತಿದ್ದನು. ಆದರೆ ಅವನು ಅಷ್ಟು ಬೇಗ ಏಳುವುದು ಅವನ ಪತ್ನಿಯರಿಗೆ ಇಷ್ಟವಾಗುತ್ತಿರಲಿಲ್ಲ. ಕೃಷ್ಣನ ಪತ್ನಿಯರಿಗೆ ಅವನಲ್ಲಿ ಎಷ್ಟು ಮೋಹವಿತ್ತೆಂದರೆ ಅವನನ್ನು ಆಲಂಗಿಸಿಕೊಂಡು ಹಾಸಿಗೆಯಲ್ಲಿ ಮಲಗಿರುತ್ತಿದ್ದರು. ಆದರೆ ಕೋಳಿಗಳು ಕೂಗಿದಾಗ ಕೃಷ್ಣನ ಪತ್ನಿಯರಿಗೆ ವಿಷಾದವಾಗುತ್ತಿತ್ತು. ಕೂಗಿದ ಕೋಳಿಗಳನ್ನು ಬೈಯುತ್ತಿದ್ದರು. ಪ್ರತಿ ಅರಮನೆಯ ಆವರಣದಲ್ಲಿ ಪಾರಿಜಾತದ ಹೂವುಗಳಿರುತ್ತಿದ್ದವು. ಪಾರಿಜಾತವು ಕೃತಕ ಪುಷ್ಪವಲ್ಲ. ಕೃಷ್ಣನು ಪಾರಿಜಾತ ಗಿಡಗಳನ್ನು ಸ್ವರ್ಗದಿಂದ ತಂದು ಎಲ್ಲಾ ಅರಮನೆಗಳಲ್ಲಿಯೂ ನೆಟ್ಟನೆನ್ನುವುದು ನಮಗೆ ನೆನಪಿದೆ. ಅರುಣೋದಯದ ಹೊತ್ತಿಗೆ ಸುಳಿಗಾಳಿಯು ಪಾರಿಜಾತ ಪುಷ್ಪದ ಪರಿಮಳವನ್ನು ಎಲ್ಲೆಡೆಗೆ ಕೊಂಡೊಯ್ಯುತ್ತಿತ್ತು. ಹಾಸಿಗೆಯಿಂದ ಏಳುತ್ತಲೇ ಕೃಷ್ಣನು ಆ ಪರಿಮಳವನ್ನು ಆಘ್ರಾಣಿಸುತ್ತಿದ್ದನು. ಈ ಪರಿಮಳದಿಂದಾಗಿ ಜೇನ್ನೊಣಗಳು ಝೇಂಕಾರವನ್ನು ಪ್ರಾರಂಭಿಸುತ್ತಿದ್ದವು ಮತ್ತು ಪಕ್ಷಿಗಳು ತಮ್ಮ ಮಧುರವಾದ ಚಿಲಿಪಿಲಿ ಸದ್ದನ್ನು ಪ್ರಾರಂಭಿಸುತ್ತಿದ್ದವು. ಇವೆಲ್ಲವೂ ಸೇರಿ ವೃತ್ತಿಗಾಯಕರು ಕೃಷ್ಣನನ್ನು ಸ್ತೋತ್ರ ಮಾಡುತ್ತಿದ್ದಂತೆ ಕೇಳುತ್ತಿತ್ತು. ಕೃಷ್ಣನ ಪ್ರಥಮ ಪತ್ನಿಯಾದ ಶ್ರೀಮತಿ ರುಕ್ಮಿಣೀ ದೇವಿಗೆ ಇಡೀ ದಿನದಲ್ಲಿ ಬ್ರಾಹ್ಮ ಮುಹೂರ್ತವೇ ಅತ್ಯಂತ ಶುಭ ಕಾಲವೆಂದು ತಿಳಿದಿದ್ದರೂ ಬ್ರಾಹ್ಮ ಮುಹೂರ್ತವು ಪ್ರಾರಂಭವಾದಾಗ ಆಕೆಗೆ ಬಹಳ ಬೇಸರವಾಗುತ್ತಿತ್ತು. ಹಾಸಿಗೆಯಲ್ಲಿ ತನ್ನ ಪಕ್ಕದಿಂದ ಕೃಷ್ಣನು ಎದ್ದು ಹೋಗುವುದರಿಂದ ಅವಳಿಗೆ ಸಂತೋಷವಾಗುತ್ತಿರಲಿಲ್ಲ. ಶ್ರೀಮತಿ ರುಕ್ಮಿಣೀ ದೇವಿಗೆ ಬೇಸರವಾದರೂ ಕೃಷ್ಣನು ಬ್ರಾಹ್ಮ ಮುಹೂರ್ತಕ್ಕೆ ಸರಿಯಾಗಿ ಏಳುತ್ತಿದ್ದನು. ತನ್ನ ಹೆಂಡತಿಯ ಆಲಿಂಗನದಿಂದ ಎಷ್ಟೇ ಸಂತೋಷವಾದರೂ ಪ್ರಾತಃ ಕಾಲದಲ್ಲಿ ಬೇಗನೆ ಏಳುವುದನ್ನು ಆದರ್ಶ ಗೃಹಸ್ಥನು ಕೃಷ್ಣನ ಮೇಲ್ಪಂಕ್ತಿಯಿಂದ ಕಲಿಯಬೇಕು. ಹಾಸಿಗೆಯಿಂದೆದ್ದು ಕೃಷ್ಣನು ಬಾಯಿಯನ್ನು ಕೈಗಳನ್ನು ಪಾದಗಳನ್ನು ತೊಳೆಯುತ್ತಿದ್ದನು. ಕೂಡಲೇ ಕುಳಿತುಕೊಂಡು ತನ್ನನ್ನೇ ಧ್ಯಾನಿಸುತ್ತಿದ್ದನು. ಹೀಗೆಂದರೆ ನಾವು ಸಹ ಕುಳಿತುಕೊಂಡು ನಮ್ಮನೇ ಕುರಿತು ಧ್ಯಾನ ಮಾಡಬೇಕೆಂದು ಅರ್ಥವಲ್ಲ. ನಾವು ಕೃಷ್ಣನನ್ನು ರಾಧಾಕೃಷ್ಣರನ್ನು ಧ್ಯಾನಿಸಬೇಕು. ಇದು ನಿಜವಾದ ಧ್ಯಾನ. ಕೃಷ್ಣನ ಸ್ವತಃ ಕೃಷ್ಣನೇ. ಆದುದರಿಂದ ಆತನು ಬ್ರಾಹ್ಮ ಮುಹೂರ್ತವನ್ನು ರಾಧಾಕೃಷ್ಣರನ್ನು ಕುರಿತು ಧ್ಯಾನ ಮಾಡಲು ಉಪಯೋಗಿಸಿಕೊಳ್ಳಬೇಕೆಂದು ನಮಗೆ ತಿಳಿಸಿಕೊಡುತ್ತಿದ್ದನು. ಹೀಗೆ ಮಾಡಿದ್ದರಿಂದ ಕೃಷ್ಣನಿಗೆ ಬಹಳ ತೃಪ್ತಿಯಾಗುತ್ತಿತ್ತು. ಬ್ರಾಹ್ಮ ಮುಹೂರ್ತ ಕಾಲವನ್ನು ರಾಧಾ ಮತ್ತು ಕೃಷ್ಣರ ಧ್ಯಾನಕ್ಕಾಗಿ ನಾವು ಬಳಸಿಕೊಂಡರೆ ಮತ್ತು ಇಡೀ ಮಾನವ ಕುಲಕ್ಕೆ ಪ್ರಾತಃ ಕಾಲ ಬೇಗನೆ ಎದ್ದ ಕೂಡಲೇ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕೆಂದು ಹೇಳಿಕೊಡಲು ಶ್ರೀ ರುಕ್ಮಿಣೀ ದೇವಿಯು ಮತ್ತು ಕೃಷ್ಣನು ಹೀಗೆ ಆದರ್ಶ ಗೃಹಸ್ಥರಾಗಿ ನಡೆದುಕೊಂಡರೆಂಬುದನ್ನು ಯೋಚಿಸಿದರೆ ನಮಗೂ ಅಲೌಕಿಕ ಸಂತೋಷ ಮತ್ತು ತೃಪ್ತಿಯಾಗುತ್ತವೆ. ರಾಧಾ ಕೃಷ್ಣರ ಶಾಶ್ವತ ರೂಪಗಳನ್ನು ಧ್ಯಾನಿಸುವುದಕ್ಕೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದಕ್ಕೂ ವ್ಯತ್ಯಾಸವಿಲ್ಲ. ಕೃಷ್ಣನ ಧ್ಯಾನದ ವಿಷಯ ಹೇಳುವುದಾದರೆ ತನ್ನನ್ನೇ ಕುರಿತು ಧ್ಯಾನ ಮಾಡದೆ ಅವನಿಗೆ ಬೇರೆ ದಾರಿಯೇ ಇರಲಿಲ್ಲ. ಧ್ಯಾನದ ಗುರಿ ಬ್ರಹ್ಮನ್ ಪರಮಾತ್ಮ ಅಥವಾ ದೇವೋತ್ತಮ ಪರಮ ಪುರುಷ, ಆದರೆ ಕೃಷ್ಣನೇ ಈ ಮೂರು ಆಗಿದ್ದನು. ಅವನು ದೇವೋತ್ತಮ ಪರಮ ಪುರುಷ ಭಗವಾನ್, ಅಂತರ್ಯಾಮಿಯಾದ ಪರಮಾತ್ಮನು ಅವನ ಸ್ವಾಂಶ ವಿಸ್ತೃತ ರೂಪ. ಸರ್ವವ್ಯಾಪಿಯಾದ ಬ್ರಹ್ಮ ಜ್ಯೋತಿಯು ಅವನ ದಿವ್ಯ ಶರೀರದ ಸ್ವಂತ ಕಿರಣಗಳು. ಆದುದರಿಂದ ಕೃಷ್ಣನು ಯಾವಾಗಲೂ ಒಬ್ಬನೇ, ಅವನಲ್ಲಿ ಭೇದ ಎನ್ನುವುದಿಲ್ಲ. ಸಾಮಾನ್ಯ ಜೀವಿಗೂ ಕೃಷ್ಣನಿಗೂ ಇದೇ ವ್ಯತ್ಯಾಸ. ಸಾಮಾನ್ಯ ಜೀವಿಗೆ ಅನೇಕ ಭಿನ್ನತೆಗಳುಂಟು. ಸಾಮಾನ್ಯ ಜೀವಿಯು ತನ್ನ ದೇಹದಿಂದ ಭಿನ್ನನು, ಇತರ ಜೀವಿ ವರ್ಗಗಳಿಗಿಂತ ಭಿನ್ನನು. ಯಾವುದೇ ಮನುಷ್ಯನು ಇತರ ಮನುಷ್ಯರಿಗಿಂತ ಭಿನ್ನನು ಮತ್ತು ಪ್ರಾಣಿಗಳಿಗಿಂತ ಭಿನ್ನನು. ಅವನು ದೇಹದಲ್ಲಿಯೇ ಹಲವಾರು ಅಂಗಗಳುಂಟು. ನಮಗೆ ಕೈಗಳಿವೆ ಮತ್ತು ಕಾಲುಗಳಿವೆ, ಆದರೆ ನಮ್ಮ ಕೈಗಳು ಕಾಲುಗಳಿಗಿಂತ ಭಿನ್ನ. ಕೈಯು ಕಾಲಿನ ಕೆಲಸವನ್ನು ಮಾಡಲಾರದು, ಕಾಲು ಕೈ ಮಾಡುವ ಕೆಲಸವನ್ನು ಮಾಡಲಾರದು. ಕಣ್ಣುಗಳು ಕಿವಿಗಳಂತೆ ಕೇಳಲಾರವು, ಕಿವಿಗಳು ಕಣ್ಣಿನಂತೆ ನೋಡಲಾರವು. ಈ ವ್ಯತ್ಯಾಸಗಳನ್ನು ಶಾಸ್ತ್ರೀಯವಾಗಿ ಸ್ವಜ್ತಿಯ ವಿಜ್ತಿಯ ಎಂದು ಕರೆಯುತ್ತಾರೆ. ದೇಹದ ಒಂದು ಭಾಗವು ಇನ್ನೊಂದು ಭಾಗದ ಕೆಲಸವನ್ನು ಮಾಡಲಾರದ ಮಿತಿಯು ದೇವೋತ್ತಮ ಪರಮ ಪುರುಷನಿಗೆ ಲವಲೇಶವೂ ಇಲ್ಲ. ಅವನ ದೇಹಕ್ಕೂ ಅವನಿಗೂ ವ್ಯತ್ಯಾಸವಿಲ್ಲ. ಅವನು ಸಂಪೂರ್ಣವಾಗಿ ಆಧ್ಯಾತ್ಮಿಕನಾದವನು. ಆದುದರಿಂದ ಅವನ ದೇಹಕ್ಕೂ ಅವನ ಆತ್ಮಕ್ಕೂ ಯಾವುದೇ ಭೌತಿಕ ವ್ಯತ್ಯಾಸವಿಲ್ಲ. ಅವನು ತನ್ನ ಲಕ್ಷಾಂತರ ಅವತಾರಗಳು ಮತ್ತು ಪೂರ್ಣ ವಿಸ್ತೃತ ರೂಪಗಳು ಇವುಗಳಿಂದ ಭಿನ್ನನಲ್ಲ. ಬಲರಾಮನು ಕೃಷ್ಣನ ಮೊದಲನೆಯ ವಿಸ್ತೃತ ರೂಪ. ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಮತ್ತು ಅನಿರುದ್ಧರು ಬಲರಾಮನ ವಿಸ್ತೃತ ರೂಪಗಳು. ಸಂಕರ್ಷನಿಂದ ನಾರಾಯಣನು ವಿಸ್ತೃತ ರೂಪವಾಗುತ್ತಾನೆ. ನಾರಾಯಣನಿಂದ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಮತ್ತು ಅನಿರುದ್ಧರ ಎರಡನೆಯ ಚತುರ್ವ್ಯೂಹ ವಿಸ್ತೃತ ರೂಪಗಳಾಗುತ್ತಾರೆ. ಕೃಷ್ಣನ ವಿಸ್ತೃತ ರೂಪಗಳು ಅಸಂಖ್ಯಾತ, ಆದರೆ ಅವುಗಳೆಲ್ಲ ಒಂದೇ. ನಾರಸಿಂಹ, ವರಾಹ, ಮತ್ಸ್ಯ ಮತ್ತು ಕೂರ್ಮಗಳಂತೆ ಕೃಷ್ಣನಿಗೆ ಅನೇಕ ಅವತಾರಗಳು. ಆದರೆ ಮನುಷ್ಯನಂತಹ ರೂಪದಂತಹ ಕೃಷ್ಣನ ಎರಡು ಕೈಗಳ ಮೂಲ ರೂಪಕ್ಕೂ ಬೃಹದಾಕಾರದ ಪ್ರಾಣಿಗಳ ರೂಪಕ್ಕೂ ವ್ಯತ್ಯಾಸವಿಲ್ಲ. ಅವನ ದೇಹದ ಒಂದು ಭಾಗದ ಕ್ರಿಯೆಗೂ ಇನ್ನೊಂದು ಭಾಗದ ಕ್ರಿಯೆಗೂ ವ್ಯತ್ಯಾಸವಿಲ್ಲ. ಅವನ ಕೈಗಳು ಕಾಲುಗಳಂತೆ ಕೆಲಸ ಮಾಡಬಲ್ಲವು, ಅವನ ಕಣ್ಣುಗಳು ಕಿವಿಗಳಂತೆ ಕೆಲಸ ಮಾಡಬಲ್ಲವು, ಮತ್ತು ಅವನ ನಾಸಿಕವು ದೇಹದ ಇನ್ನೊಂದು ಭಾಗದ ಕೆಲಸವನ್ನು ಮಾಡಬಲ್ಲದು. ಕೃಷ್ಣನು ಆಘ್ರಾಣಿಸುವುದು, ತಿನ್ನುವುದು ಮತ್ತು ಕೇಳುವುದು ಇವುಗಳೆಲ್ಲ ಒಂದೇ. ಮಿತಿಗಳಿರುವ ಜೀವಿಗಳಾದ ನಾವು ದೇಹದ ಯಾವುದೇ ಒಂದು ಭಾಗವನ್ನು ಒಂದೇ ಉದ್ದೇಶಕ್ಕಾಗಿ ಬಳಸಬೇಕು. ಆದರೆ ಇಂತಹ ಭಿನ್ನತೆಯು ಕೃಷ್ಣನಿಗೆ ಅನ್ವಯಿಸುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿ ಎಂದು ಹೇಳಿದೆ. ಒಂದು ಅಂಗದ ಚಟುವಟಿಕೆಗಳನ್ನು ಇನ್ನೊಂದು ಅಂಗದ ಮೂಲಕ ಅವನು ಮಾಡಬಲ್ಲನು. ಕೃಷ್ಣನು ಮತ್ತು ಅವನ ವ್ಯಕ್ತಿತ್ವದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ಅವನ ಪೂರ್ಣನಾದ ಅಖಂಡನು ಎಂದು ನಿರ್ಣಯಿಸಲಾಗಿದೆ. ಆದುದರಿಂದ ಅವನು ಧ್ಯಾನ ಮಾಡಿದಾಗ ತನ್ನನ್ನೇ ಕುರಿತು ಧ್ಯಾನ ಮಾಡುತ್ತಾನೆ. ಸಾಮಾನ್ಯ ಮನುಷ್ಯರು ತಮ್ಮನ್ನೇ ಕುರಿತು ಧ್ಯಾನ ಮಾಡುವುದು ಸಂಸ್ಕೃತದಲ್ಲಿ ಸೋಹಂ ಎನ್ನುತ್ತಾರೆ. ಇದು ಬರಿಯ ಅನುಕರಣೆ. ಅವನೇ ಪೂರ್ಣ ಅಖಂಡನಾದ್ದರಿಂದ ಕೃಷ್ಣನು ತನ್ನನ್ನೇ ಕುರಿತು ಧ್ಯಾನ ಮಾಡಿಕೊಳ್ಳಬಹುದು, ಆದರೆ ನಾವು ಅವನನ್ನು ಅನುಕರಿಸಿ ನಮ್ಮನ್ನೇ ಧ್ಯಾನ ಮಾಡುವಂತಿಲ್ಲ. ನಮ್ಮ ದೇಹವು ಉಪಾಧಿ, ಕೃಷ್ಣನ ದೇಹವು ಉಪಾಧಿಯಲ್ಲ. ಕೃಷ್ಣನ ದೇಹವು ಕೃಷ್ಣನೇ. ಕೃಷ್ಣನಿಗೆ ಹೊರತಾದದ್ದು ಸೃಷ್ಟಿಯಲ್ಲಿ ಏನೂ ಇಲ್ಲ. ಕೃಷ್ಣನೊಳಗೆ ಇರುವುದು ಕೃಷ್ಣನೇ. ಆದುದರಿಂದ ಅವನು ಪರಮನಾದ, ಅವಿನಾಶಿಯಾದ, ಪೂರ್ಣನಾದ ಅಸ್ತಿತ್ವ ಅಥವಾ ಪರಮಸತ್ಯ. ಕೃಷ್ಣನ ಅಸ್ತಿತ್ವವು ಸಾಪೇಕ್ಷ ಅಸ್ತಿತ್ವವಲ್ಲ. ಕೃಷ್ಣನನ್ನು ಉಳಿದು ಎಲ್ಲವೂ ಸಾಪೇಕ್ಷ ಸತ್ಯ. ಆದರೆ ಕೃಷ್ಣನು ಪರಮಸತ್ಯ. ತನ್ನ ಅಸ್ತಿತ್ವಕ್ಕೆ ಕೃಷ್ಣನು ತನ್ನನ್ನು ಬಿಟ್ಟು ಬೇರೆ ಏನನ್ನು ಅವಲಂಬಿಸಬೇಕಾಗಿಲ್ಲ. ಆದರೆ ನಮ್ಮ ಅಸ್ತಿತ್ವವು ಸಾಪೇಕ್ಷವಾದದ್ದು, ಉದಾಹರಣೆಗೆ ಸೂರ್ಯನ, ಚಂದ್ರನ ಅಥವಾ ವಿದ್ಯುಚ್ಛಕ್ತಿಯ ಬೆಳಕು ಇದ್ದಾಗ ನಮ್ಮ ಕಣ್ಣಿಗೆ ನೋಡಲು ಸಾಧ್ಯ. ಆದುದರಿಂದ ನಮ್ಮ ನೋಟವು ಸಾಪೇಕ್ಷ. ಸೂರ್ಯ, ಚಂದ್ರ ಮತ್ತು ವಿದ್ಯುಚ್ಛಕ್ತಿಯ ಬೆಳಕು ಸಾಪೇಕ್ಷ. ನಾವು ಅವುಗಳನ್ನು ಬೆಳಕೆಂದು ಕಾಣುವುದರಿಂದ ನಾವು ಪ್ರಕಾಶಮಾನ ಎಂದು ಹೇಳುತ್ತಾರೆ. ಕೃಷ್ಣನಿಗೆ ಅವಲಂಬನೆಯೂ ಇಲ್ಲ, ಸಾಪೇಕ್ಷತೆಯೂ ಇಲ್ಲ. ಅವನ ಕ್ರಿಯೆಗಳು ಇತರರ ಮೆಚ್ಚುಗೆಯನ್ನು ಅವಲಂಬಿಸಿಲ್ಲ. ಅವನು ಇತರರ ಸಹಾಯವನ್ನೂ ಅವಲಂಬಿಸಿಲ್ಲ. ಮಿತಿಗೊಳಗಾದ ಕಾಲ ಮತ್ತು ಆಕಾಶಗಳನ್ನು ಅವನು ಮೀರಿದ್ದಾನೆ. ಮಾಯೆಯ ಕ್ರಿಯೆಗಳಿಗೆ ಮಿತಿಯಿವೆ, ಆದರೆ ಕೃಷ್ಣನು ಕಾಲ ಮತ್ತು ದೇಶಗಳನ್ನು ಮೀರಿರುವುದರಿಂದ ಮಾಯೆಯು ಅವನನ್ನು ಆವರಿಸಲಾರದು. ವೈದಿಕ ಸಾಹಿತ್ಯದಲ್ಲಿ ದೇವೋತ್ತಮ ಪರಮಪುರುಷನಿಗೆ ವಿವಿಧ ಶಕ್ತಿಗಳಿರುವುದನ್ನು ಕಾಣುತ್ತೇವೆ. ಇಂತಹ ಶಕ್ತಿಗಳೆಲ್ಲ ಅವನಿಂದ ಹೊರಸೂಸುವುದರಿಂದ ಅವನಿಗೂ ಅವನ ಶಕ್ತಿಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ಕೆಲವು ತತ್ವಜ್ಞಾನಿಗಳು ಅವನು ಭೌತಿಕ ಜಗತ್ತಿಗೆ ಬಂದಾಗ ಅವನು ಭೌತಿಕ ಶರೀರವನ್ನು ಸ್ವೀಕರಿಸುತ್ತಾನೆ ಎಂದು ಹೇಳುತ್ತಾರೆ. ಅವನು ಭೌತಿಕ ಜಗತ್ತಿಗೆ ಬಂದಾಗ ಭೌತಿಕ ಶರೀರವನ್ನು ಸ್ವೀಕರಿಸುತ್ತಾನೆ ಎಂದು ಒಪ್ಪಿದರೂ ಭೌತಿಕ ಶಕ್ತಿಯು ಅವನಿಂದ ಭಿನ್ನವಲ್ಲವಾದುದರಿಂದ ಈ ದೇಹವು ಭೌತಿಕವಾಗಿ ಕಾರ್ಯಪ್ರವೃತ್ತವಾಗಲು ಸಾಧ್ಯವಿಲ್ಲ ಎಂದು ನಿರ್ಣಯಿಸಬೇಕು. ಆದುದರಿಂದ ಭಗವದ್ಗೀತೆಯಲ್ಲಿ ಅವನು ತನ್ನ ಅಂತರಂಗ ಶಕ್ತಿಯಿಂದ ಆತ್ಮ ಮಾಯೆಯಿಂದ ಆವಿರ್ಭವಿಸುತ್ತಾನೆ ಎಂದು ಹೇಳಿದೆ. ಕೃಷ್ಣನು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣನಾದದ್ದರಿಂದ ಅವನನ್ನು ಪರಬ್ರಹ್ಮ ಎಂದು ಕರೆಯುತ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಶಿವರು ಈ ಭೌತಿಕ ಗುಣಗಳ ವಿಸ್ತೃತ ರೂಪಗಳು. ಈ ಎಲ್ಲ ಭೌತಿಕ ಗುಣಗಳು ಬದ್ಧಾತ್ಮಗಳ ಮೇಲೆ ಪ್ರಭಾವವನ್ನು ಬೀರಬಲ್ಲದು. ಆದರೆ ಅವುಗಳೆಲ್ಲ ಏಕಕಾಲದಲ್ಲಿ ಕೃಷ್ಣನೊಡನೆ ಒಂದಾಗಿ ಭಿನ್ನವಾಗಿಯೂ ಇರುವುದರಿಂದ ಕೃಷ್ಣನ ಮಟ್ಟಿಗೆ ಕ್ರಿಯೆ ಪ್ರತಿಕ್ರಿಯೆಗಳಿಲ್ಲ. ಕೃಷ್ಣನು ಸಚ್ಚಿದಾನಂದ ವಿಗ್ರಹ, ಎಂದರೆ ಶಾಶ್ವತ ಜ್ಞಾನ ಮತ್ತು ಆನಂದ ಸ್ವರೂಪನು ಮಾತ್ರ. ಅವನ ಕಲ್ಪನಾತೀತ ಮಹಿಮೆಯಿಂದ ಅವನನ್ನು ಪರಬ್ರಹ್ಮ ಎಂದು ಕರೆಯುತ್ತಾರೆ. ಬ್ರಹ್ಮನನ್ನು ಅಥವಾ ಪರಮಾತ್ಮನನ್ನು ಅಥವಾ ಭಗವಂತನನ್ನು ಕುರಿತ ಅವನ ಧ್ಯಾನವು ತನ್ನನ್ನೇ ಕುರಿತ ಧ್ಯಾನ, ಅದರ ಆಚೆ ಇರುವ ಯಾವುದೇ ಕುರಿತ ಧ್ಯಾನವಲ್ಲ. ಸಾಮಾನ್ಯ ಜೀವಿಯು ಈ ಧ್ಯಾನವನ್ನು ಅನುಕರಿಸುವುದು ಸಾಧ್ಯವಿಲ್ಲ. ಧ್ಯಾನದ ಅನಂತರ ಪ್ರಭುವು ಬಿಡದೆ ಪ್ರತಿದಿನ ಬೇಗನೆ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದನು. ಅನಂತರ ಬೇರೆ ಬಟ್ಟೆಗಳನ್ನು ತೊಟ್ಟು ಒಂದು ವಸ್ತ್ರವನ್ನು ಹೊದ್ದುಕೊಂಡು ತನ್ನ ನಿತ್ಯದ ಧಾರ್ಮಿಕ ಕ್ರಿಯೆಗಳಲ್ಲಿ ನಿರತನಾಗುತ್ತಿದ್ದನು. ಅವನ ಅನೇಕ ಧಾರ್ಮಿಕ ಕರ್ತವ್ಯಗಳಲ್ಲಿ ಮೊದಲನೆಯದು ಯಜ್ಞದ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸುವುದು, ಅನಂತರ ಮನಸ್ಸಿನಲ್ಲಿಯೇ ಗಾಯತ್ರಿ ಜಪವನ್ನು ಮಾಡುವುದು. ಆದರ್ಶ ಗೃಹಸ್ಥನಾಗಿ ಕೃಷ್ಣನು ಬಿಡದೆ ಗೃಹಸ್ಥನ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದನು. ಸೂರ್ಯೋದಯವಾದಾಗ ಅವನು ಸೂರ್ಯದೇವನಿಗೆ ನಿರ್ದಿಷ್ಟವಾದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದನು. ಸೂರ್ಯದೇವನೂ ವೈದಿಕ ಧರ್ಮ ಗ್ರಂಥಗಳಲ್ಲಿ ಹೆಸರಿಸಿರುವ ಇತರ ದೇವತೆಗಳು ಕೃಷ್ಣನ ದೇಹದ ವಿವಿಧ ಅಂಗಾಂಗಗಳೆಂದು ವರ್ಣಿಸಲಾಗಿದೆ. ದೇವತೆಗಳಿಗೆ, ಮಹರ್ಷಿಗಳಿಗೆ ಮತ್ತು ಪಿತೃಗಳಿಗೆ ಗೌರವವನ್ನು ಅರ್ಪಿಸುವುದು ಗೃಹಸ್ಥನ ಕರ್ತವ್ಯ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪ್ರಭುವು ಈ ಪ್ರಪಂಚದಲ್ಲಿ ಮಾಡಬೇಕಾದ ನಿಗದಿತ ಕರ್ತವ್ಯವೇನೂ ಇಲ್ಲ. ಆದರೂ ಅವನು ಈ ಭೌತಿಕ ಜಗತ್ತಿನಲ್ಲಿ ವಾಸಿಸುವ ಸಾಮಾನ್ಯ ಮನುಷ್ಯನಂತೆ ನಡೆದುಕೊಳ್ಳುತ್ತಾನೆ. ವೈದಿಕ ಧಾರ್ಮಿಕ ವಿಧಿಗಳಿಗೆ ಅನುಸಾರವಾಗಿ ಪ್ರಭುವು ದೇವತೆಗಳಿಗೆ ಗೌರವವನ್ನು ಸೂಚಿಸುತ್ತಿದ್ದ. ದೇವತೆಗಳಿಗೂ ಪೂರ್ವಿಕರಿಗೂ ಮಾಡುವ ಪೂಜೆಯನ್ನು ನಿಯಂತ್ರಿಸುವ ತತ್ವಕ್ಕೆ ತರ್ಪಣ ಎಂದು ಹೆಸರು. ಹೀಗೆಂದರೆ ಸಂತೋಷಪಡಿಸುವುದು ಎಂದರ್ಥ. ಯಾವುದೇ ಮನುಷ್ಯನ ಪಿತೃಗಳು ಇನ್ನೊಂದು ಲೋಕದಲ್ಲಿ ಶರೀರವನ್ನು ಪಡೆಯಬೇಕಾಗಬಹುದು, ಆದರೆ ತರ್ಪಣವನ್ನು ಕೊಡುವುದರಿಂದ ಅವರು ಎಲ್ಲಿಯೇ ಇರಲಿ ಸಂತೋಷ ಪಡುತ್ತಾರೆ. ತನ್ನ ಸಂಸಾರದವರನ್ನು ಸಂತೋಷ ಪಡಿಸುವುದು ಗೃಹಸ್ಥನ ಕರ್ತವ್ಯ. ತರ್ಪಣವನ್ನು ನೀಡುವುದರಿಂದ ಅವನ ಪಿತೃಗಳಿಗೂ ಸಂತೋಷವನ್ನುಂಟು ಮಾಡಬಹುದು. ಪರಿಪೂರ್ಣ ಆದರ್ಶ ಗೃಹಸ್ಥನಾಗಿ ಶ್ರೀಕೃಷ್ಣನು ತರ್ಪಣ ನೀಡುವ ಪದ್ಧತಿಯನ್ನನುಸರಿಸಿ ತನ್ನ ಕುಟುಂಬದಲ್ಲಿ ವಯಸ್ಸಾದ ಹಿರಿಯರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಇದರ ಅನಂತರ ಅವನ ಕರ್ತವ್ಯ ಬ್ರಾಹ್ಮಣರಿಗೆ ಗೋದಾನ ಮಾಡುವುದು. ಕೃಷ್ಣನು 13,084 ಗೋವುಗಳನ್ನು ದಾನ ಮಾಡುತ್ತಿದ್ದನು. ಅವುಗಳಲ್ಲಿ ಪ್ರತಿಯೊಂದಕ್ಕೂ ರೇಷ್ಮೆಯ ಹೊದಿಕೆ ಮತ್ತು ಮುತ್ತಿನ ಸರ, ಅವುಗಳ ಕೊಂಬುಗಳಿಗೆ ಚಿನ್ನದ ತಗಡು, ಅವುಗಳ ಗೊರಸುಗಳಿಗೆ ಬೆಳ್ಳಿ ತಗಡು, ಅವುಗಳೊಂದಿಗೆ ಅವುಗಳ ಚೊಚ್ಚಲ ಕರುಗಳಿದ್ದುದರಿಂದ ಹಾಲನ್ನು ಕೊಡುತ್ತಿದ್ದವು ಮತ್ತು ಸಾಧು ಸ್ವಭಾವವಾಗಿದ್ದವು. ಬ್ರಾಹ್ಮಣರಿಗೆ ಹಸುಗಳನ್ನು ದಾನವಾಗಿ ಕೊಟ್ಟಾಗ ಅವರಿಗೆ ಸೊಗಸಾದ ರೇಷ್ಮೆ ವಸ್ತ್ರಗಳನ್ನು, ಕೃಷ್ಣಾರ್ಜುನವನ್ನು ಸಾಕಷ್ಟು ಪ್ರಮಾಣದಲ್ಲಿ ಎಳ್ಳನ್ನು ಕೊಡಲಾಯಿತು. ಪ್ರಭುವನ್ನು ಗೋಬ್ರಾಹ್ಮಣ ಹಿತಾಯಚ ಎಂದು ಕರೆಯುತ್ತಾರೆ. ಹೀಗೆಂದರೆ ಗೋಬ್ರಾಹ್ಮಣರಿಗೆ ಹಿತವನ್ನು ಮಾಡುವುದು ಅವನ ಮೊದಲನೇ ಕರ್ತವ್ಯ. ಆದುದರಿಂದ ಅವನು ಶ್ರೀಮಂತ ಅಲಂಕಾರಗಳು ಮತ್ತು ಇತರ ವಸ್ತುಗಳೊಡನೆ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದನು. ಅನಂತರ ಎಲ್ಲಾ ಜೀವಿಗಳ ಕಲ್ಯಾಣವನ್ನು ಬಯಸಿ ಅವನು ರೇಷ್ಮೆ, ಅಗ್ನಿ, ಜೇನುತುಪ್ಪ, ತುಪ್ಪ, ಚಿನ್ನ, ಆಭರಣಗಳು ಇಂತಹ ಮಂಗಳ ವಸ್ತುಗಳನ್ನು ಮುಟ್ಟುತ್ತಿದ್ದನು. ಪ್ರಭು ಸಹಜವಾಗಿಯೇ ತನ್ನ ದಿವ್ಯ ದೇಹದ ಸಂಪೂರ್ಣ ಆಕಾರದಿಂದ ಬಹು ಸುಂದರನಾಗಿದ್ದರೂ ಪೀತಾಂಬರವನ್ನುಟ್ಟು ಕೌಸ್ತುಭ ಆಭರಣಗಳ ಸರವನ್ನು ಧರಿಸುತ್ತಿದ್ದನು. ಅವನು ಪುಷ್ಪ ಮಾಲೆಗಳನ್ನು ಧರಿಸುತ್ತಿದ್ದ, ತನ್ನ ದೇಹಕ್ಕೆ ಶ್ರೀಗಂಧವನ್ನು ಲೇಪಿಸಿಕೊಳ್ಳುತ್ತಿದ್ದ ಮತ್ತು ಇಂತಹುದೇ ಪ್ರಸಾದನಗಳಿಂದ ಮತ್ತು ಆಭರಣಗಳಿಂದ ಅಲಂಕರಿಸಿಕೊಳ್ಳುತ್ತಿದ್ದ. ಪ್ರಭುವಿನ ದಿವ್ಯ ದೇಹದಿಂದ ಆಭರಣಗಳೇ ಇನ್ನೂ ಸುಂದರವಾಗುತ್ತಿದ್ದವು ಎಂದು ಹೇಳಲಾಗಿದೆ. ಹೀಗೆ ತನ್ನನ್ನು ಅಲಂಕರಿಸಿಕೊಂಡು ಪ್ರಭುವು ಗೋವುಗಳ ಮತ್ತು ಕರುಗಳ ಅಮೃತ ಶಿಲೆಯ ವಿಗ್ರಹಗಳನ್ನು ದರ್ಶನ ಮಾಡಿ ಭಗವಂತನ ಅಥವಾ ಶಿವನಂತಹ ದೇವಂತೆಗಳಂತಹ ದೇವಾಲಯಕ್ಕೆ ಹೋಗಿ ಬರುತ್ತಿದ್ದನು. ಅನೇಕ ಮಂದಿ ಬ್ರಾಹ್ಮಣರು ತಮ್ಮ ಬೆಳಗಿನ ಉಪಹಾರಕ್ಕೆ ಮೊದಲು ಪ್ರಭುವನ್ನು ಕಾಣಲು ಪ್ರತಿನಿತ್ಯವೂ ಬರುತ್ತಿದ್ದರು. ಅವರು ಅವನನ್ನು ಕಾಣಲು ಉತ್ಸುಕರಾಗಿರುತ್ತಿದ್ದರು. ಅವನು ಅವರನ್ನು ಸ್ವಾಗತಿಸುತ್ತಿದ್ದನು. ಅವನ ಅನಂತರದ ಕರ್ತವ್ಯ ನಗರದಲ್ಲಿದ್ದ ಮತ್ತು ಅರಮನೆಯ ಆವರಣದಲ್ಲಿದ್ದ ಬೇರೆ ಬೇರೆ ಜಾತಿಗಳ ಜನರನ್ನು ಸಂತೋಷಪಡಿಸುವುದು. ಅವರ ವಿವಿಧ ಆಸೆಗಳನ್ನು ಸಲ್ಲಿಸಿ ಅವರನ್ನು ಸಂತೋಷಪಡಿಸುತ್ತಿದ್ದನು. ಅವರು ಸಂತೋಷವಾಗಿರುವುದನ್ನು ಕಂಡು ಅವನಿಗೂ ಸಂತೋಷವಾಗುತ್ತಿತ್ತು. ಪ್ರಭುವಿಗೆ ಅರ್ಪಿಸಿದ ಹೂಮಾಲೆಗಳು, ತಾಂಬೂಲ, ಶ್ರೀಗಂಧ ಮತ್ತಿತರ ಸುವಾಸನೆಯ ಪ್ರಸಾದನಗಳನ್ನು ಅವನು ಮೊದಲು ಬ್ರಾಹ್ಮಣರಿಗೂ ಮತ್ತು ತನ್ನ ಕುಟುಂಬದ ಹಿರಿಯರಿಗೂ, ಅನಂತರ ರಾಣಿಯರಿಗೂ, ಅನಂತರ ಮಂತ್ರಿಗಳಿಗೂ ಹಂಚುತ್ತಿದ್ದನು. ಅನಂತರ ಉಳಿದರೆ ತನ್ನ ವೈಯಕ್ತಿಕ ಉಪಯೋಗಕ್ಕೆ ಇಟ್ಟುಕೊಳ್ಳುತ್ತಿದ್ದನು. ಪ್ರಭುವು ಈ ದೈನಂದಿನ ಕರ್ತವ್ಯಗಳನ್ನು, ಚಟುವಟಿಕೆಗಳನ್ನು ಮುಗಿಸುವ ಹೊತ್ತಿಗೆ ಅವನ ಸಾರಥಿ ದಾರುಕನು ಅವನ ಅದ್ಭುತ ರಥವನ್ನು ತೆಗೆದುಕೊಂಡು ಬಂದು ಅವನ ಮುಂದೆ ಕೈಗಳನ್ನು ಜೋಡಿಸಿ ನಿಂತು ರಥವು ಸಿದ್ಧವಾಗಿದೆ ಎಂದು ತಿಳಿಸುತ್ತಿದ್ದನು. ಪ್ರಯಾಣ ಮಾಡಲು ಪ್ರಭುವು ಅರಮನೆಯಿಂದ ಹೊರಕ್ಕೆ ಬರುತ್ತಿದ್ದನು. ಪ್ರಭುವು ಪ್ರಾತಃ ಕಾಲದಲ್ಲಿ ತನ್ನ ಉಜ್ವಲ ಕಿರಣಗಳಿಂದ ಭೂಮಿಯ ಮೇಲೆ ಕಾಣಿಸಿಕೊಂಡು ರಥದಲ್ಲಿ ಹೋಗುವ ಸೂರ್ಯದೇವನಂತೆ ಉದ್ಧವ ಮತ್ತು ಶಾತ್ಯಕಿಯರೊಂದಿಗೆ ರಥದಲ್ಲಿ ಹೋಗುತ್ತಿದ್ದನು. ಪ್ರಭುವು ತನ್ನ ಅರಮನೆಗಳನ್ನು ಬಿಟ್ಟು ಹೊರಡುವಾಗ ರಾಣಿಯರಿಗೆಲ್ಲ ಸ್ತ್ರೀ ಸಹಜವಾದ ರೀತಿಯಲ್ಲಿ ಅವನ ಕಡೆಗೆ ನೋಡುತ್ತಿದ್ದರು. ಅವರ ಶುಭಾಶಯಗಳಿಗೆ ಪ್ರಭುವು ಮೆಲುನಗೆ ಬೀರುತ್ತಿದ್ದನು. ಇದರಿಂದ ಅವರ ಹೃದಯಗಳು ಎಷ್ಟು ಆಕರ್ಷಿತವಾಗುತ್ತಿದ್ದವೆಂದರೆ ಪ್ರಭುವಿನ ವಿರಹವು ತೀವ್ರವಾಗಿ ಅವರ ಮನಸ್ಸು ಕಲುಕುತ್ತಿತ್ತು. ಅನಂತರ ಪ್ರಭುವು ಸುಧರ್ಮ ಎನ್ನುವ ಸಭಾಗೃಹಕ್ಕೆ ಹೋಗುತ್ತಿದ್ದನು. ಸುಧರ್ಮ ಸಭಾಗೃಹವನ್ನು ಸ್ವರ್ಗಲೋಕದಿಂದ ತಂದು ದ್ವಾರಕೆಯಲ್ಲಿ ಸ್ಥಾಪಿಸಿದ್ದರೆಂಬುದನ್ನು ಸ್ಮರಿಸಬಹುದು. ಈ ಸಭಾಗೃಹದ ವಿಶೇಷ ಮಹತ್ವವೆಂದರೆ ಅದನ್ನು ಪ್ರವೇಶಿಸುವವರು ಹಸಿವು, ಬಾಯಾರಿಕೆ, ದುಃಖ, ಮಾಯೆ, ವೃದ್ಧಾಪ್ಯ ಮತ್ತು ಸಾವು, ಭೌತಿಕ ಜಗತ್ತಿನ ಈ ಆರು ನೋವುಗಳಿಂದಲೂ ಮುಕ್ತರಾಗುತ್ತಿದ್ದರು. ಇವು ಭೌತಿಕ ಅಸ್ತಿತ್ವದ ಜಾಲಗಳು. ಸುಧರ್ಮ ಸಭಾಗೃಹದಲ್ಲಿರುವಷ್ಟು ಹೊತ್ತು ಯಾರಿಗೂ ಈ ಆರು ಭೌತಿಕ ಜಾಲಗಳಿಂದ ತೊಂದರೆಯಾಗುತ್ತಿರಲಿಲ್ಲ. ಪ್ರಭುವು 16,000 ಅರಮನೆಗಳಲ್ಲಿಯೂ ವಿದಾಯ ಹೇಳಿ ಅನಂತರ ಮತ್ತೆ ಒಬ್ಬ ವ್ಯಕ್ತಿಯಾಗಿ ಯದುವಂಶದ ಇತರರೊಂದಿಗೆ ಮೆರವಣಿಗೆಯಲ್ಲಿ ಸುಧರ್ಮ ಸಭಾಗೃಹವನ್ನು ಪ್ರವೇಶಿಸುತ್ತಿದ್ದನು. ಸಭಾಗೃಹವನ್ನು ಪ್ರವೇಶಿಸಿ ಅವನು ಉನ್ನತವಾದ ರಾಜಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಅವನಿಂದ ದಿವ್ಯ ಪ್ರಭೆಯ ಉಜ್ವಲ ಕಿರಣಗಳು ಹೊರಸೂಸುತ್ತಿದ್ದವು. ಯದುವಂಶದ ಮಹಾವೀರರ ಮಧ್ಯೆ ಕೃಷ್ಣನು ಹಲವಾರು ಪ್ರಭೆಗಳ ಮಧ್ಯೆ ಆಕಾಶದಲ್ಲಿ ಬೆಳಗುವ ಚಂದ್ರನಂತೆ ಕಾಣುತ್ತಿದ್ದನು. ಸಭಾಗೃಹದಲ್ಲಿ ವಿದೂಷಕರು, ನೃತ್ಯ ಕಲಾವಿದರು, ಸಂಗೀತಗಾರರು ಮತ್ತು ಮೂಕಾಭಿನಯದ ನರ್ತಕಿಯರು ಇರುತ್ತಿದ್ದರು. ಪ್ರಭುವು ಸಿಂಹಾಸನದಲ್ಲಿ ಮಂಡಿಸುತ್ತಲೇ ಅವನನ್ನು ಸಂತೋಷಪಡಿಸಿ ಉಲ್ಲಾಸಕರವಾದ ಮನಸ್ಥಿತಿಯನ್ನು ಉಂಟು ಮಾಡಲು ಅವರು ತಮ್ಮ ತಮ್ಮ ವೃತ್ತಿಗಳ ಕರ್ತವ್ಯವನ್ನು ಪ್ರಾರಂಭಿಸುತ್ತಿದ್ದರು. ಮೊಟ್ಟ ಮೊದಲು ಪ್ರಭುವು ಅವನ ಸಂಗಾತಿಗಳು ವಿನೋದವನ್ನು ಸವಿದು ಬೆಳಗಿನ ಮನಸ್ಥಿತಿಗೆ ಹೊಸ ಚೈತನ್ಯವು ಬರುವಂತೆ ವಿದೂಷಕರು ಮಾತನಾಡುತ್ತಿದ್ದರು. ಅನಂತರ ನಟರು ತಮ್ಮ ಪಾತ್ರಗಳನ್ನು ಅಭಿನಯಿಸುತ್ತಿದ್ದರು ಮತ್ತು ಪ್ರತ್ಯೇಕವಾಗಿ ಮುಖಾಭಿನಯದ ನರ್ತಕಿಯರು ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಿದ್ದರು. ಇವುಗಳೊಡನೆ ಮೃದಂಗ, ವೀಣೆ, ಕೊಳಲು ಮತ್ತು ಗೆಜ್ಜೆಗಳನ್ನಾದ ಅನಂತರದ ಮತ್ತೊಂದು ಬಗೆಯ ಮೃದಂಗವಾದ ಪಕವಾಜ್ನಾದ ಈ ಸಂಗೀತ ಸುದೆಗೆ ಶಂಖಗಳ ಮಂಗಳಕರ ನಾದವು ಸೇರುತ್ತಿತ್ತು. ಸೂತರು ಮತ್ತು ಮಾಗದರು ಎನ್ನುವ ವೃತ್ತಿನಿರತ ಸಂಗೀತಗಾರರು ಹಾಡುತ್ತಿದ್ದರು ಮತ್ತು ಇತರರು ನರ್ತನ ಮಾಡುತ್ತಿದ್ದರು. ಈ ರೀತಿಯಲ್ಲಿ ಭಕ್ತರಾಗಿ ಅವರು ದೇವೋತ್ತಮ ಪರಮ ಪುರುಷನಿಗೆ ತಮ್ಮ ಗೌರವಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದರು. ಕೆಲವೊಮ್ಮೆ ಸಭೆಯಲ್ಲಿದ್ದ ಬ್ರಾಹ್ಮಣ ವಿದ್ವಾಂಸನು ವೈದಿಕ ಸ್ತೋತ್ರಗಳನ್ನು ಹಾಡಿ ತಮ್ಮಿಂದ ಸಾಧ್ಯವಾದಷ್ಟು ಅವುಗಳನ್ನು ವಿವರಿಸುತ್ತಿದ್ದರು. ಒಮ್ಮೊಮ್ಮೆ ಅವರಲ್ಲಿ ಕೆಲವರು ಹಿಂದಿನ ಮಹಾನ್ ಅರಸರ ಕೆಲಸ ಕಾರ್ಯಗಳನ್ನು ವಿವರಿಸುತ್ತಿದ್ದರು. ತನ್ನ ಸಂಗಾತಿಗಳೊಡನೆ ಪ್ರಭುವು ಅವರು ಹೇಳಿದುದನ್ನು ಕೇಳಿ ಬಹು ಸಂತೋಷ ಪಡುತ್ತಿದ್ದನು. ಒಂದು ದಿನ ಸಭಾಗೃಹದ ಬಾಗಿಲಿಗೆ ಒಬ್ಬ ಮನುಷ್ಯನು ಬಂದನು. ಯಾರಿಗೂ ಅವನ ಪರಿಚಯವಿರಲಿಲ್ಲ. ಕೃಷ್ಣನ ಅನುಮತಿಯೊಡನೆ ದ್ವಾರಪಾಲಕನು ಅವನನ್ನು ಕರೆದುಕೊಂಡು ಬಂದನು. ಅವನನ್ನು ಪ್ರಭುವಿನ ಮುಂದೆ ನಿಲ್ಲಿಸುವಂತೆ ಅಪ್ಪಣೆಯಾಯಿತು. ಅವನು ಪ್ರಭುವಿನ ಮುಂದೆ ನಿಂತು ಕೈಗಳನ್ನು ಜೋಡಿಸಿ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಜರಾಸಂಧನು ಹಲವಾರು ರಾಜ್ಯಗಳನ್ನು ಗೆದ್ದುಕೊಂಡ, ಹಲವಾರು ರಾಜರು ಅವನಿಗೆ ತಲೆಬಾಗಲಿಲ್ಲ. ಇದರಿಂದಾಗಿ ಅವರೆಲ್ಲರನ್ನೂ ಎಂದರೆ 20,000 ಮಂದಿಯನ್ನು ಸೆರೆಮನೆಯಲ್ಲಿಡಲಾಯಿತು. ದ್ವಾರಪಾಲಕನು ಪ್ರಭುವಿನ ಮುಂದೆ ನಿಲ್ಲಿಸಿದ ಈ ಮನುಷ್ಯನು ಬಂಧನದಲ್ಲಿದ್ದ ಅವರೆಲ್ಲರ ಪ್ರತಿನಿಧಿ. ಅವನನ್ನು ಪ್ರಭುವಿನ ಮುಂದೆ ನಿಲ್ಲಿಸಿದಾಗ ಅವನು ಸನ್ನಿವೇಶವನ್ನು ಹೀಗೆ ವಿವರಿಸಿದನು. ಪ್ರಿಯ ಪ್ರಭು, ನೀನು ದಿವ್ಯ ಜ್ಞಾನಾನಂದಗಳ ಸ್ವರೂಪನು. ನೀನು ಈ ಜಗತ್ತಿನ ಯಾವ ಭೌತಿಕ ಮನಸ್ಸಿನ ಊಹೆ ಅಥವಾ ವರ್ಣನೆಗೆ ಸಿಲುಕದವನು. ನಿನ್ನ ಚರಣ ಕಮಲಗಳಿಗೆ ಸಂಪೂರ್ಣವಾಗಿ ಶರಣಾಗತರಾದವರು ನಿನ್ನ ಮಹಿಮೆಯ ಅಲ್ಪ ಭಾಗವನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವರು. ನಿನ್ನ ಕೃಪೆಯಿಂದ ಮಾತ್ರವೇ ಅಂತಹವರು ಭೌತಿಕ ಪ್ರಪಂಚದ ಎಲ್ಲ ಆತಂಕಗಳಿಂದ ಪಾರಾಗುತ್ತಾರೆ. ಪ್ರಿಯ ಪ್ರಭುವೇ, ನೀನು ಹೀಗೆ ಶರಣಾಗತರಾದ ಆತ್ಮಗಳಲ್ಲಿ ಒಬ್ಬನಲ್ಲ. ನಾನಿನ್ನು ಈ ಭೌತಿಕ ಅಸ್ತಿತ್ವದ ದ್ವಂದ್ವಗಳಲ್ಲಿ ಮತ್ತು ಮಾಯೆಗಳಲ್ಲಿ ಸಿಲುಕಿಕೊಂಡಿದ್ದೇನೆ. ಜನನ ಮರಣಗಳ ಚಕ್ರಕ್ಕೆ ಹೆದರಿ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇನೆ. ಪ್ರಿಯ ಪ್ರಭುವೇ, ನನ್ನಂತೆ ಫಲಾಪೇಕ್ಷೆಯುಳ್ಳ ಕರ್ಮಗಳಲ್ಲಿ ಮತ್ತು ಅವುಗಳ ಪರಿಣಾಮದ ಪ್ರತಿಕ್ರಿಯೆಗಳಲ್ಲಿ ಎಂದೆಂದಿಗೂ ಸಿಕ್ಕಿಕೊಂಡಿರುವ ಜೀವಿಗಳು ಬಹುಮಂದಿ ಇದ್ದಾರೆ ಎಂದು ನನ್ನ ಭಾವನೆ. ನಿನ್ನ ಭಕ್ತಿಪೂರ್ವಕ ಸೇವೆಯು ಹೃದಯಕ್ಕೆ ಆಹ್ಲಾದಕರ ಮತ್ತು ಬದುಕಿಗೆ ಅತ್ಯಂತ ಮಂಗಳಕರ. ಆದರೂ ನಿನ್ನ ಉಪದೇಶಗಳನ್ನು ಅನುಸರಿಸಿ ಆ ಸೇವೆಯಲ್ಲಿ ನಿರತರಾಗಲು ಅವರಿಗೆ ಮನಸ್ಸೇ ಇಲ್ಲ. ಅದರ ಬದಲು ಅವರು ಕೃಷ್ಣ ಪ್ರಜ್ಞೆಯ ಮಾರ್ಗಕ್ಕೆ ವಿರುದ್ಧವಾದವರು. ಭೌತಿಕ ಅಸ್ತಿತ್ವದ ಮಾಯಾಶಕ್ತಿಯು ದೂಡಿದಂತೆ ಅವರು ಮೂರು ಜಗತ್ತುಗಳಲ್ಲಿಯೂ ಅಲೆದಾಡುತ್ತಿರುತ್ತಾರೆ. ಪ್ರಿಯ ಪ್ರಭುವೇ, ನಿನ್ನ ದಯೆಯನ್ನು ಬಲಶಾಲಿ ಕಾರ್ಯಗಳನ್ನು ಅಳೆಯಬಲ್ಲವರು ಯಾರು? ನೀನು ಸದಾ ಅನಂತ ಕಾಲದ ಅಜೇಯ ಶಕ್ತಿಯಾಗಿ ಇರುತ್ತೀಯೇ. ಐಹಿಕವಾದಿಗಳ ಕೊನೆ ಇಲ್ಲದ ಅಪೇಕ್ಷೆಗಳನ್ನು ವಿಫಲಗೊಳಿಸುವುದರಲ್ಲಿ ತೊಡಗಿರುತ್ತೀಯೇ? ಇದರಿಂದ ಅವರಿಗೆ ಮತ್ತೆ ಮತ್ತೆ ಗೊಂದಲ ಉಂಟಾಗುತ್ತದೆ ಮತ್ತು ಹತಾಶೆಯುಂಟಾಗುತ್ತದೆ. ಆದುದರಿಂದ ಅನಂತ ಕಾಲ ಸ್ವರೂಪನಾದ ನಿನಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಪ್ರಿಯ ಪ್ರಭುವೇ, ನೀನು ಎಲ್ಲಾ ಜಗತ್ತುಗಳ ಒಡೆಯ ಮತ್ತು ನಿನ್ನ ಪೂರ್ಣ ವಿಸ್ತೃತ ರೂಪನಾದ ಬಲರಾಮನೊಂದಿಗೆ ಅವತಾರ ತಾಳಿದ್ದೀಯೇ. ನಿನ್ನ ಅವತಾರಗಳ ಉದ್ದೇಶವು ಶಿಷ್ಟರಕ್ಷಣೆ ಮತ್ತು ದುಷ್ಟನಾಶ ಎಂದು ಹೇಳುತ್ತಾರೆ. ಹೀಗಿರುವಾಗ ನಿನ್ನ ಅಧಿಕಾರವನ್ನು ಧಿಕ್ಕರಿಸಿ ಜರಾಸಂಧನು ನಮ್ಮನ್ನು ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಬಂಧಿಸಲು ಹೇಗೆ ಸಾಧ್ಯ? ಈ ಸನ್ನಿವೇಶದಿಂದ ನಮಗೆ ಗೊಂದಲವಾಗಿದೆ. ಇದು ಹೇಗೆ ಸಾಧ್ಯ ಎಂದು ಅರ್ಥವಾಗುತ್ತಿಲ್ಲ. ನಮ್ಮ ಹಿಂದಿನ ದುಷ್ಕರ್ಮಗಳಿಗೆ ಶಿಕ್ಷೆಯಾಗಿ ತೊಂದರೆ ಕೊಡಲು ಜರಾಸಂಧನನ್ನು ನೇಮಿಸಿದ್ದಿರಬಹುದು. ಆದರೆ ನಿನ್ನ ಚರಣ ಕಮಲಗಳಿಗೆ ಶರಣಾಗತನಾದವನು ಕೂಡಲೇ ಪಾಪ ಜೀವನದ ಪರಿಣಾಮಗಳಿಂದ ಪಾರಾಗುತ್ತಾನೆ ಎಂದು ಅಪೌರುಷೇಯ ಧರ್ಮಗ್ರಂಥಗಳಿಂದ ಕೇಳಿದ್ದೇವೆ. ಆದುದರಿಂದ ಹೃತ್ಪೂರ್ವಕವಾಗಿ ನಿನ್ನ ಆಶ್ರಯವನ್ನು ಬೇಡಲು ಬಂಧನದಲ್ಲಿರುವ ಎಲ್ಲ ಅರಸರ ಪರವಾಗಿ ನನ್ನನ್ನು ಕಳುಹಿಸಿದ್ದಾರೆ. ನೀವು ನಮಗೆ ಸಂಪೂರ್ಣ ರಕ್ಷೆಯನ್ನು ಕೊಡುತ್ತೀರಿ ಎಂಬ ಭರವಸೆಯು ನಮಗಿದೆ. ಈಗ ನಾವು ನಮ್ಮ ಬದುಕಿನ ನಿಜವಾದ ಮುಕ್ತಾಯದ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ರಾಜಗದ್ದುಗೆಗಳು ನಮ್ಮ ಹಿಂದಿನ ಜನ್ಮಗಳ ಪುಣ್ಯ ಕಾರ್ಯಗಳ ಫಲವಲ್ಲದೆ ಬೇರೆ ಅಲ್ಲ. ಜರಾಸಂಧನಿಂದ ಬಂಧಿತರಾಗಿ ಕಷ್ಟಪಡುವುದು ನಮ್ಮ ಹಿಂದಿನ ಪಾಪ ಕಾರ್ಯಗಳ ಫಲ. ಪಾಪ ಕಾರ್ಯಗಳ ಮತ್ತು ಪುಣ್ಯ ಕಾರ್ಯಗಳ ಪ್ರತಿಕ್ರಿಯೆಗಳು ಅಲ್ಪಕಾಲದವು ಮತ್ತು ಈ ಬದ್ಧ ಜೀವನದಲ್ಲಿ ನಾವು ಸುಖವಾಗಿರಲು ಸಾಧ್ಯವೇ ಇಲ್ಲ ಎಂದು ನಮಗೆ ಈಗ ಅರ್ಥವಾಗುತ್ತಿದೆ. ಭೌತಿಕ ಪ್ರಕೃತಿಯ ವಿಧಾನಗಳಿಗೆ ಅನುಗುಣವಾಗಿ ನಮಗೆ ಈ ಭೌತಿಕ ಶರೀರವು ಲಭ್ಯವಾಗಿದೆ. ಇದರಿಂದಾಗಿ ನಮಗೆ ಆತಂಕಗಳೇ ಆಗಿವೆ. ಬದುಕಿನ ಬದ್ಧ ಸ್ಥಿತಿ ಎಂದರೆ ಈ ಹೆಣದ ಹೊರೆಯನ್ನು ಹೊರುವುದು ಆಗಿದೆ. ಫಲಾಪೇಕ್ಷಿತ ಕರ್ಮಗಳಿಂದಾಗಿ ಈ ದೇಹಗಳನ್ನು ಹೊರುವ ಪ್ರಾಣಿಗಳ ಸ್ಥಿತಿಯು ನಮಗೆ ಬಂದಿದೆ. ಬದ್ಧ ಜೀವನದ ಬಲಾತ್ಕಾರದಿಂದ ನಾವು ಕೃಷ್ಣ ಪ್ರಜ್ಞೆಯ ಸಂತೋಷದ ಜೀವನವನ್ನು ಬಿಟ್ಟುಕೊಟ್ಟಿದ್ದೇವೆ. ನಾವು ಅತ್ಯಂತ ಮೂರ್ಖರೆಂದು ಈಗ ಅರ್ಥವಾಗುತ್ತಿದೆ. ನಮ್ಮ ಅಜ್ಞಾನದಿಂದಾಗಿ ಭೌತಿಕ ಕರ್ಮ ಫಲದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇವೆ. ಆದುದರಿಂದ ನಿನ್ನ ಚರಣ ಕಮಲಗಳ ಆಶ್ರಯಕ್ಕೆ ಬಂದಿದ್ದೇವೆ. ನಿನ್ನ ಚರಣ ಕಮಲಗಳು ಫಲಾಪೇಕ್ಷೆಯಿಂದ ಮಾಡುವ ಕರ್ಮದ ಫಲಗಳನ್ನೆಲ್ಲ ತೊಡೆದು ಹಾಕಬಲ್ಲದು. ಭೌತಿಕ ಸುಖ ದುಃಖಗಳ ಸೋಂಕಿನಿಂದ ನಮ್ಮನ್ನು ಬಿಡುಗಡೆ ಮಾಡಬಲ್ಲದು. ಪ್ರಿಯ ಪ್ರಭುವೆ, ಈಗ ನಾವು ನಿನ್ನ ಚರಣ ಕಮಲಗಳಿಗೆ ಶರಣಾಗತರಾದ ಆತ್ಮಗಳು. ಜರಾಸಂದನ ರೂಪದಲ್ಲಿ ನಮ್ಮ ಕರ್ಮ ಫಲದಿಂದಾದ ಬಂಧನದಿಂದ ನೀನು ನಮ್ಮನ್ನು ಬಿಡಿಸಬಲ್ಲೆ. ಪ್ರಿಯ ಪ್ರಭುವೆ, ಜರಾಸಂದನಿಗೆ 10,000 ಆನೆಗಳ ಬಲವಿದೆ ಎಂದು ನಿನಗೆ ತಿಳಿದಿದೆ. ಕುರಿ ಮಂದೆಯನ್ನು ಸಿಂಹವು ಮಂತ್ರಮುಗ್ಧ ಮಾಡುವಂತೆ ಈ ಶಕ್ತಿಯಿಂದ ಅವನು ನಮ್ಮನ್ನು ಬಂಧನದಲ್ಲಿಟ್ಟಿದ್ದಾನೆ. ಆಗಲೇ ನೀನು ಒಂದೇ ಸಮನೆ 18 ಬಾರಿ ಜರಾಸಂದನೊಡನೆ ಯುದ್ಧ ಮಾಡಿದ್ದೀಯೇ. ಅವನ ಅಸಾಧಾರಣ ಶಕ್ತಿಶಾಲಿ ಸ್ಥಿತಿಯನ್ನು ಮೀರಿ ನೀನು ಅವನನ್ನು 17 ಬಾರಿ ಸೋಲಿಸಿದ್ದೀಯೇ. 18ನೆಯ ಕಾಳಗದಲ್ಲಿ ನೀನು ಮನುಷ್ಯನಂತೆ ನಡೆದುಕೊಂಡೆ. ಆದುದರಿಂದ ನೀನು ಸೋತಂತೆ ತೋರಿತು. ಪ್ರಿಯ ಪ್ರಭುವೇ, ನಿನ್ನ ಸಾಮರ್ಥ್ಯ, ಶಕ್ತಿ, ಸಂಪನ್ಮೂಲಗಳು ಮತ್ತು ಅಧಿಕಾರ ಇವುಗಳಿಗೆ ಮಿತಿಯಿಲ್ಲ. ಆದುದರಿಂದ ಜರಾಸಂದನು ನಿನ್ನನ್ನು ಎಂದೂ ಸೋಲಿಸಲಾರ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ನಿನಗೆ ಸರಿಸಾಟಿಯಾದವರು ಅಥವಾ ನಿನ್ನನ್ನು ಮೀರಬಲ್ಲವರು ಇಲ್ಲ. 18ನೆಯ ಕಾಳಗದಲ್ಲಿ ಸೋಲಿನ ನಿನ್ನ ತೋರಿಕೆಯು ಮನುಷ್ಯನಂತೆ ನಡೆದುಕೊಳ್ಳುವ ಪ್ರಯತ್ನ ಮಾತ್ರ. ದುರಾದೃಷ್ಟದಿಂದ ಮೂರ್ಖನಾದ ಜರಾಸಂದನಿಗೆ ನಿನ್ನ ಉಪಾಯಗಳು ಅರ್ಥವಾಗಲಿಲ್ಲ. ಅದಾದ ಅನಂತರ ತನ್ನ ಭೌತಿಕ ಶಕ್ತಿ ಮತ್ತು ಪ್ರತಿಷ್ಠೆಗಳಿಂದಾಗಿ ಅವನು ದುರಹಂಕಾರದಿಂದ ಬೀಗುತ್ತಿದ್ದಾನೆ. ಖಚಿತವಾಗಿ ಹೇಳುವುದಾದರೆ ನಾವು ನಿನ್ನ ಭಕ್ತರು, ನೀನು ಸಾರ್ವಭೌಮ, ಅಧಿಕಾರಕ್ಕೆ ಒಳಪಟ್ಟವನು ಎನ್ನುವುದನ್ನ ಚೆನ್ನಾಗಿ ತಿಳಿದು ನಮ್ಮನ್ನು ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ನಮ್ಮ ಬಹು ಕೆಟ್ಟ ಸ್ಥಿತಿಯನ್ನು ನಿನಗೆ ವಿವರಿಸಿದ್ದೇನೆ. ಇದನ್ನು ಪರಿಭಾವಿಸಿ ನಿನ್ನ ಇಚ್ಛೆ ಬಂದಂತೆ ಮಾಡಬಹುದು. ಬಂಧನದಲ್ಲಿರುವ ಎಲ್ಲ ಅರಸರ ದೂತನು ಪ್ರತಿನಿಧಿಯೂ ಆಗಿ ನಾನು ಈ ಮಾತುಗಳನ್ನು ನಿನ್ನ ಮುಂದೆ ನಿವೇದಿಸಿಕೊಂಡಿದ್ದೇನೆ ಮತ್ತು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ತಾವೇ ನಿನ್ನ ಚರಣ ಕಮಲಗಳಿಗೆ ಶರಣಾಗತರಾಗಲು ನಿನ್ನನ್ನು ನೋಡಬೇಕೆಂದು ಎಲ್ಲ ರಾಜರು ಬಹು ತವಕದಿಂದಿದ್ದಾರೆ. ಪ್ರಿಯ ಪ್ರಭುವೇ, ಅವರಿಗೆ ದಯೆದೋರು ಮತ್ತು ಅವರಿಗೆಲ್ಲ ಒಳ್ಳೆಯದಾಗುವಂತೆ ಮಾಡು. ಬಂಧನದಲ್ಲಿದ್ದ ರಾಜನ ದೂತನು ಪ್ರಭುವಿಗೆ ತನ್ನ ಮನವಿಯನ್ನು ಸಲ್ಲಿಸುತ್ತಿದ್ದಾಗಲೇ ಮಹರ್ಷಿ ನಾರದರು ಬಂದರು. ಅವರು ದೊಡ್ಡ ಋಷಿಗಳಾದದ್ದರಿಂದ ಅವರ ಕೂದಲು ಬಂಗಾರದಂತೆ ಹೊಳೆಯುತ್ತಿತ್ತು. ಅವರ ಸಭಾಗೃಹವನ್ನು ಪ್ರವೇಶಿಸಿದಾಗ ಸ್ವತಃ ಸೂರ್ಯದೇವನೇ ಸಭೆಗೆ ಬಂದಂತಾಯಿತು. ಕೃಷ್ಣನು ಬ್ರಹ್ಮ ಮತ್ತು ಶಿವರಿಗೂ ಪೂಜ್ಯನು. ಆದರೆ ನಾರದ ಮಹರ್ಷಿಗಳನ್ನು ಕಾಣುತ್ತಲೇ ತನ್ನ ಮಂತ್ರಿಗಳು ಮತ್ತು ಸಹಾಯಕರೊಡನೆ ಎದ್ದು ನಿಂತು ಮಹರ್ಷಿಗಳನ್ನು ಸ್ವಾಗತಿಸಿ ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಋಷಿಗಳ ಸ್ವಾಗತಕ್ಕೆ ಉಚಿತವಾದಂತೆ ಎಲ್ಲ ಸಾಧನಗಳೊಂದಿಗೆ ಅವರನ್ನು ಪೂಜಿಸಿದನು. ನಾರದರಿಗೆ ತೃಪ್ತಿಯನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದಾಗಲೇ ಕೃಷ್ಣನು ತನ್ನ ಮಧುರವಾದ ಮತ್ತು ಸಹಜವಾದ ಧ್ವನಿಯಲ್ಲಿ ಹೀಗೆ ಹೇಳಿದನು: ದೇವತೆಗಳಲ್ಲಿ ನನಗೆ ಪ್ರಿಯನಾದ ಮಹರ್ಷಿಯೇ, ಮೂರು ಜಗತ್ತಿನಲ್ಲಿಯೂ ಎಲ್ಲ ಒಳಿತಾಗಿದೆ ಎಂದು ನನಗೆ ಎನಿಸುತ್ತಿದೆ. ವಿಶ್ವದಲ್ಲಿ ಮೇಲಿನ, ಮಧ್ಯದ ಮತ್ತು ಕೆಳಗಿನ ಲೋಕಗಳಲ್ಲಿ ನೀವು ಸಂಚರಿಸಬಲ್ಲಿರಿ. ನಮ್ಮ ಸುದೈವದಿಂದ ನಿಮ್ಮನ್ನು ಕಂಡಾಗ ಮೂರು ಲೋಕಗಳ ಎಲ್ಲಾ ಸುದ್ದಿಯನ್ನು ನಾವು ಸುಲಭವಾಗಿ ನಿಮ್ಮಿಂದ ತಿಳಿಯಬಹುದು. ಪರಮ ಪ್ರಭುವಿನ ಬ್ರಹ್ಮಾಂಡದ ಈ ರೂಪದಲ್ಲಿ ನಿಮಗೆ ತಿಳಿಯದಿರುವುದು ಏನೂ ಇಲ್ಲ. ನೀವು ಎಲ್ಲವನ್ನೂ ಬಲ್ಲಿರಿ. ಆದುದರಿಂದ ನಿಮಗೆ ಪ್ರಶ್ನೆ ಮಾಡ ಬಯಸುತ್ತೇನೆ. ಪಾಂಡವರು ಕ್ಷೇಮವಾಗಿದ್ದಾರೆಯೇ? ಯುಧಿಷ್ಠಿರ ಮಹಾರಾಜರ ಈಗಿನ ಯೋಜನೆ ಏನು? ಅವರು ಈಗ ಏನು ಮಾಡಲು ಬಯಸುತ್ತಾರೆ? ಮಹರ್ಷಿ ನಾರದರು ಹೀಗೆ ಹೇಳಿದರು: ಪ್ರಿಯ ಪ್ರಭುವೇ, ಪರಮ ಪ್ರಭು ಸೃಷ್ಟಿಸಿದ ಬ್ರಹ್ಮಾಂಡವನ್ನು ಕುರಿತು ನೀನು ಮಾತನಾಡುತ್ತಿದ್ದೀಯೇ? ಆದರೆ ನೀನು ಸರ್ವವ್ಯಾಪಿಯಾದ ಸೃಷ್ಟಿಕರ್ತ ಎಂದು ನನಗೆ ತಿಳಿದಿದೆ. ನಿನ್ನ ಶಕ್ತಿಯು ಎಷ್ಟು ವ್ಯಾಪಿಯಾದದ್ದು ಮತ್ತು ಕಲ್ಪನಾತೀತವಾದದ್ದು ಎಂದರೆ, ಈ ವಿಶ್ವದ ಒಡೆಯನಾದ ಬ್ರಹ್ಮನಂತಹ ಶಕ್ತ ಪುರುಷರು ನಿನ್ನ ವ್ಯಾಪಕವಾದ ಮತ್ತು ಗುಹಾತೀತವಾದ ಶಕ್ತಿಯನ್ನು ಅಳೆಯಲಾರರು. ಪ್ರಿಯ ಪ್ರಭುವೆ, ಎಲ್ಲರಲ್ಲಿಯೂ ಇದ್ದು ಯಾರು ನೋಡಲಾಗದ ಅಗ್ನಿಯಂತೆ ನೀನು ನಿನ್ನ ಕಲ್ಪನಾತೀತ ಶಕ್ತಿಯಿಂದ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೀಯೇ. ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯು ಭೌತಿಕ ಪ್ರಕೃತಿಯ ಗುಣತ್ರಯಗಳ ಅಧಿಕಾರಕ್ಕೆ ಒಳಪಟ್ಟಿರುತ್ತಾರೆ. ಆದುದರಿಂದ ಜೀವಿಗಳು ತಮ್ಮ ಭೌತಿಕ ಕಣ್ಣುಗಳಿಂದ ಎಲ್ಲೆಲ್ಲಿಯೂ ಇರುವ ನಿನ್ನನ್ನು ಕಾಣಲಾರರು. ಆದರೆ ನಿನ್ನ ಕೃಪೆಯಿಂದ ನಿನ್ನ ಕಲ್ಪನಾತೀತ ಶಕ್ತಿಯ ಕ್ರಿಯೆಯನ್ನು ನಾವು ಹಲವು ಬಾರಿ ಕಂಡಿದ್ದೇನೆ. ಆದುದರಿಂದ ನಿನಗೆ ಪಾಂಡವರ ವಿಷಯವು ತಿಳಿದಿದ್ದರೂ ನನ್ನನ್ನು ಪ್ರಶ್ನಿಸುತ್ತಿದ್ದೀಯೇ? ನಿನ್ನ ಪ್ರಶ್ನೆಯಿಂದ ನನಗೆ ಆಶ್ಚರ್ಯವಾಗಿಲ್ಲ. ಪ್ರಿಯ ಪ್ರಭುವೆ, ಮನುಷ್ಯನ ಗ್ರಹಿಕೆಯನ್ನು ಮೀರಿದ ನಿನ್ನ ಶಕ್ತಿಗಳಿಂದ ನೀನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಿ, ಪಾಲಿಸುತ್ತಿ, ಲಯಗೊಳಿಸುತ್ತಿ. ನಿನ್ನ ಊಹಾತೀತವಾದ ಸಾಮರ್ಥ್ಯದಿಂದಲೇ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಛಾಯಾರೂಪವಾದರೂ ವಾಸ್ತವವಾದದ್ದೆಂದು ತೋರುತ್ತದೆ. ಮುಂದೆ ನೀನು ಏನು ಮಾಡಲು ಉದ್ದೇಶಿಸಿದ್ದಿ ಎನ್ನುವುದು ಯಾರಿಗೂ ತಿಳಿಯದು. ನನ್ನ ಮಟ್ಟಿಗೆ ಹೇಳುವುದಾದರೆ, ನಾನು ಮತ್ತೆ ಮತ್ತೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಬಲ್ಲೆ ಅಷ್ಟೇ. ಜ್ಞಾನದ ದೈಹಿಕ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬನನ್ನು ಪ್ರಾಪಂಚಿಕ ಬಯಕೆಗಳು ಮುಂದಕ್ಕೆ ನೂಕುತ್ತವೆ. ಹೀಗೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಪ್ರತಿಯೊಬ್ಬನು ಒಂದಾದ ಮೇಲೊಂದರಂತೆ ಹೊಸ ಭೌತಿಕ ದೇಹಗಳನ್ನು ಪಡೆಯುತ್ತಾನೆ. ಅಸ್ತಿತ್ವದ ಇಂತಹ ಕಲ್ಪನೆಯಲ್ಲಿ ಸಿಲುಕಿ ಮನುಷ್ಯನಿಗೆ ದೇಹದ ಈ ಪಂಜರದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ತಿಳಿಯುವುದಿಲ್ಲ. ಪ್ರಭು, ನೀನು ಅವ್ಯಾಜ ಕರುಣೆಯಿಂದಾಗಿ ನೀನು ನಿನ್ನ ದಿವ್ಯ ಲೀಲೆಗಳನ್ನು ಮೆರೆಯಲು ಇಳಿದು ಬರುತ್ತೀಯೇ? ಈ ಲೀಲೆಗಳು ನಮಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತವೆ ಮತ್ತು ಮಹಿಮೆಯಿಂದ ಕೂಡಿರುತ್ತವೆ. ಆದುದರಿಂದ ನಿನಗೆ ಗೌರವ ಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸುವುದನ್ನು ಬಿಟ್ಟು ನನಗೆ ಬೇರೆ ದಾರಿಯೇ ಇಲ್ಲ. ಪ್ರಿಯ ಪ್ರಭುವೇ, ನೀನು ಪರಬ್ರಹ್ಮನು. ಸಾಮಾನ್ಯ ಮನುಷ್ಯನಾಗಿ ನಿನ್ನ ಲೀಲೆಗಳು ನಟನು ತನ್ನ ಅಸ್ತಿತ್ವವನ್ನು ಬಿಟ್ಟು ಬೇರೆ ಬೇರೆ ಪಾತ್ರಗಳನ್ನು ರಂಗಭೂಮಿಯ ಮೇಲೆ ನಟಿಸುವ ನಾಟಕದಂತೆ ಒಂದು ಸಾಧನೋಪಾಯ ಮಾತ್ರ. ಪಾಂಡವರ ಹಿತೈಷಿಯಾಗಿ ಅವರ ನೆಂಟನಾದ ನೀನು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದೀಯೇ? ಆದುದರಿಂದ ನಾನು ಅವರ ಸಂಕಲ್ಪವನ್ನು ತಿಳಿಸುತ್ತೇನೆ. ಮೊಟ್ಟ ಮೊದಲು ನಾನು ಹೇಳಬೇಕಾದ ಸಂಗತಿಯೆಂದರೆ, ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದಲ್ಲಿ ಪಡೆಯಬಹುದಾದ ಎಲ್ಲ ಐಹಿಕ ಶ್ರೀಮಂತಿಕೆಗಳು ಯುಧಿಷ್ಠಿರನಿಗೆ ಉಂಟು. ಅವನು ಬಯಸಬೇಕಾದ ಭೌತಿಕ ಶ್ರೀಮಂತಿಕೆ ಯಾವುದೂ ಉಳಿದಿಲ್ಲ. ಆದರೂ ನಿನ್ನ ಸಹವಾಸ ಭಾಗ್ಯಕ್ಕಾಗಿ ಮತ್ತು ನಿನ್ನನ್ನು ಸಂತೋಷ ಪಡಿಸುವುದಕ್ಕಾಗಿ ಅವನು ರಾಜಸೂಯ ಯಾಗವನ್ನು ಮಾಡಲು ಸಂಕಲ್ಪ ಮಾಡಿದ್ದಾನೆ. ನಾರದನು ಕೃಷ್ಣನಿಗೆ ಹೀಗೆ ಹೇಳಿದನು: ಯುಧಿಷ್ಠಿರ ಮಹಾರಾಜನು ಎಷ್ಟು ಶ್ರೀಮಂತನೆಂದರೆ, ಬ್ರಹ್ಮಲೋಕದಲ್ಲಿ ಪಡೆಯಬಹುದಾದ ಶ್ರೀಮಂತಿಕೆಗಳನ್ನೆಲ್ಲ ಭೂಲೋಕದಲ್ಲಿಯೇ ಪಡೆದಿದ್ದಾನೆ. ಅವನು ಸಂಪೂರ್ಣವಾಗಿ ತೃಪ್ತನಾಗಿದ್ದಾನೆ. ಅವನಿಗೆ ಇನ್ನಾವ ಬಯಕೆಯೂ ಇಲ್ಲ. ಅವನು ಎಲ್ಲಾ ರೀತಿಗಳಲ್ಲೂ ಪೂರ್ಣನಾಗಿದ್ದಾನೆ. ಆದರೂ ನಿನ್ನ ಅವ್ಯಾಜ ಕರುಣೆಯನ್ನು ಪಡೆಯುವುದಕ್ಕಾಗಿ ನಿನ್ನನ್ನು ಪೂಜಿಸಲು ಬಯಸುತ್ತಾನೆ. ಅವನ ಅಪೇಕ್ಷೆಯನ್ನು ನಡೆಸಿಕೊಡು ಎಂದು ಬೇಡುತ್ತೇನೆ. ಪ್ರಿಯ ಪ್ರಭುವೆ, ಯುಧಿಷ್ಠಿರ ಮಹಾರಾಜನು ನಡೆಸುವ ಈ ಮಹಾಯಾಗದಲ್ಲಿ ಎಲ್ಲಾ ದೇವತೆಗಳು ಮತ್ತು ಜಗತ್ತಿನ ಎಲ್ಲಾ ರಾಜರುಗಳು ಸಭೆ ಸೇರುತ್ತಾರೆ. ಪ್ರಿಯ ಪ್ರಭುವೆ, ನೀನು ಪರಬ್ರಹ್ಮನು, ದೇವೋತ್ತಮ ಪುರುಷನು. ಶ್ರವಣ, ಕೀರ್ತನ ಮತ್ತು ಸ್ಮರಣ ಹೀಗೆ ವಿಧಿಸಿರುವ ವಿಧಾನಗಳಿಂದ ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ನಿಶ್ಚಯವಾಗಿಯೂ ಭೌತಿಕ ಪ್ರಕೃತಿಯ ಗುಣಗಳ ಕಶ್ಮಲ ಸೋಂಕಿನಿಂದ ಪರಿಶುದ್ಧನಾಗುತ್ತಾನೆ. ಹೀಗಿರಲು ನಿನ್ನನ್ನು ನೇರವಾಗಿ ನೋಡಿ ಮುಟ್ಟುವ ಅವಕಾಶ ಇರುವವರ ವಿಷಯವಾಗಿ ಹೇಳುವುದೇನು? ಪ್ರಿಯ ಪ್ರಭುವೇ, ಮಂಗಳಕರವಾದುದೆಲ್ಲುದರ ಸಂಕೇತ ನೀನು. ನಿನ್ನ ದಿವ್ಯ ನಾಮ ಮತ್ತು ಕೀರ್ತನೆಗಳು ಊರ್ಧ್ವಲೋಕ, ಮಧ್ಯಲೋಕ ಮತ್ತು ಅಧೋಲೋಕಗಳು ಸೇರಿದಂತೆ ವಿಶ್ವದಲ್ಲೆಲ್ಲಾ ಹಬ್ಬಿವೆ. ನಿನ್ನ ಚರಣ ಕಮಲಗಳನ್ನು ತೊಳೆದಿರುವ ದಿವ್ಯ ಜಲಕ್ಕೆ ಊರ್ಧ್ವಲೋಕಗಳಲ್ಲಿ ಮಂದಾಕಿನಿ ಎಂದು ಹೆಸರು, ಅಧೋಲೋಕಗಳಲ್ಲಿ ಭೋಗವತಿ ಎಂದು ಹೆಸರು, ಭೂಲೋಕದಲ್ಲಿ ಗಂಗೆ ಎಂದು ಹೆಸರು. ಈ ಪವಿತ್ರವಾದ ಜಲವು ಇಡೀ ವಿಶ್ವದಲ್ಲಿ ಹರಿಯುತ್ತದೆ, ಹರಿಯುವ ಕಡೆಗಳಲ್ಲೆಲ್ಲ ಪರಿಶುದ್ಧಗೊಳಿಸುತ್ತದೆ. ಮಹರ್ಷಿ ನಾರದರು ದ್ವಾರಕೆಯಲ್ಲಿ ಸುಧರ್ಮ ಸಭಾಗ್ರಹಕ್ಕೆ ಬರುವ ಸ್ವಲ್ಪ ಮೊದಲು ಕೃಷ್ಣನು ಅವನ ಮಂತ್ರಿಗಳು ಅಧಿಕಾರಿಗಳು ಜರಾಸಂಧನ ರಾಜ್ಯದ ಮೇಲೆ ಆಕ್ರಮಣ ಮಾಡುವುದು ಹೇಗೆ ಎಂದು ಸಮಾಲೋಚಿಸುತ್ತಿದ್ದರು. ಈ ವಿಷಯವನ್ನು ಅವರು ಗಂಭೀರವಾಗಿ ಪರಿಶೀಲಿಸುತ್ತಿದ್ದುದರಿಂದ ಯುಧಿಷ್ಠಿರ ಮಹಾರಾಜನ ಮಹಾನ್ ರಾಜಸೂಯ ಯಾಗಕ್ಕೆ ಕೃಷ್ಣನು ಹಸ್ತಿನಾಪುರಕ್ಕೆ ಹೋಗಬೇಕೆಂಬ ನಾರದರ ಸಲಹೆಯು ಅವರಿಗೆ ಹೆಚ್ಚು ಒಪ್ಪಿಗೆಯಾಗಲಿಲ್ಲ. ಕೃಷ್ಣನು ಬ್ರಹ್ಮನನ್ನು ಕೂಡ ಆಳುವವನು, ಆದುದರಿಂದ ಅವನು ತನ್ನ ಸಂಗಾತಿಗಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದನು. ಆದುದರಿಂದ ಅವರನ್ನು ಸಮಾಧಾನಗೊಳಿಸಲು ಅವನು ಮುಗುಳ್ನಗೆಯಿಂದ ಉದ್ಧವನಿಗೆ ಹೀಗೆ ಹೇಳಿದನು, ಪ್ರಿಯ ಉದ್ಧವ, ನೀನು ಯಾವಾಗಲೂ ನನ್ನ ಹಿತೈಷಿಯಾದ ಪರಮ ಆಪ್ತ ಸ್ನೇಹಿತನು. ನಿನ್ನ ಸಲಹೆಯು ಯಾವಾಗಲೂ ಸರಿಯಾಗೇ ಇರುತ್ತದೆ ಎಂದು ನನ್ನ ನಂಬಿಕೆ. ಆದುದರಿಂದ ಪ್ರತಿಯೊಂದು ವಿಷಯವನ್ನು ನಿನ್ನ ಮೂಲಕ ನೋಡಲು ಬಯಸುತ್ತೇನೆ. ಇಡೀ ಸನ್ನಿವೇಶವನ್ನು ನೀನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುತ್ತೀಯೇ ಎಂದು ನನ್ನ ನಂಬಿಕೆ. ಆದ್ದರಿಂದ ನಿನ್ನ ಅಭಿಪ್ರಾಯವನ್ನು ಕೇಳುತ್ತಿದ್ದೇನೆ. ನಾನು ಈಗ ಏನು ಮಾಡಬೇಕು? ನಿನ್ನಲ್ಲಿ ನನಗೆ ವಿಶ್ವಾಸವಿದೆ, ಆದ್ದರಿಂದ ನಿನ್ನ ಸಲಹೆಯಂತೆ ನಡೆದುಕೊಳ್ಳುತ್ತೇನೆ. ಕೃಷ್ಣನು ಸಾಮಾನ್ಯ ಮನುಷ್ಯನಂತೆ ನಟಿಸುತ್ತಿದ್ದಾನೆ. ಅವನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ತಿಳಿದಿವೆ ಎಂದು ಉದ್ಧವನಿಗೆ ತಿಳಿಯಿತು. ಆದರೂ ಪ್ರಭುವು ತನ್ನೊಡನೆ ಸಮಾಲೋಚನೆ ಮಾಡಲು ಬಯಸಿದುದರಿಂದ ಪ್ರಭುವನ್ನು ಸೇವಿಸಲು ಉದ್ಧವನು ಮಾತನಾಡಲು ಪ್ರಾರಂಭಿಸಿದನು. ಶ್ರೀಕೃಷ್ಣನ ದೈನಂದಿನ ಕಾರ್ಯಗಳು ಎನ್ನುವ 69ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.